ನಮಸ್ಕಾರ ಪ್ರೀತಿಯ ಕೇಳುಗರೆ, ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ದ ವಾಯ್ಸ್ ಆಫ್ ಹೋಪ್ ಕನ್ನಡ ಬಾನುಲಿ ಕಾರ್ಯಕ್ರಮ. ಇದು ಅಂತಾರಾಷ್ಟ್ರೀಯ ಸುವಾರ್ತೆ ಸೇವೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನ 1800838332311ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು.
ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆ ಎಲ್ಲ ಬಲ್ಲವನಾಗಿರುತ್ತೀ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆ ಎಲ್ಲ ಬಲ್ಲವನಾಗಿರುತ್ತಿ.
ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663 1111 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಎಫೆಸದಲ್ಲಿರುವ ಸಭೆಗೆ ಪ್ರಕಟಣೆ ಪುಸ್ತಕದಲ್ಲಿ 7 ಸಭೆಗಳ ಬಗ್ಗೆ ನಾವು ನೋಡುವವರಾಗಿದ್ದೇವೆ. ಆ 7 ಸಭೆಗಳು ಇತಿಹಾಸದ ಒಂದೊಂದು ಕಾಲಘಟ್ಟಗಳನ್ನು ಕುರಿತು ನಮಗೆ ಮಾಹಿತಿಯನ್ನು ನೀಡುತ್ತದೆ. ಈ 7 ಸಭೆಗಳಲ್ಲಿ ನಾವು ನೋಡುವ ವಿಷಯಗಳೇನೆಂದರೆ, ಈ ಸಭೆಯ ಹೆಸರಿನ ಅರ್ಥ, ಪಟ್ಟಣದ ವಿವರಣೆ, ಆ ಸಭೆಯ ಬಗ್ಗೆ ದೇವರು ಹೇಳಿರುವ ಉಗಳಿಕೆಯ ಮಾತುಗಳು, ಆ ಸಭೆಗಳ ಬಗ್ಗೆ ದೇವರು ನೀಡಿರುವ ಖಂಡನೆಗಳು, ಸಭೆಗೆ ದೇವರು ನೀಡಿರುವ ಬುದ್ಧಿವಾದಗಳು ಮತ್ತು ಜಯಶಾಲಿಯ ಆದವರಿಗೆ ದೇವರು ನೀಡುವ ವಾಗ್ದಾನ, ಈ 6 ವಿಚಾರಗಳ ಬಗ್ಗೆ ನಾವು ಪ್ರತಿ ಸಭೆಗಳಲ್ಲಿಯೂ ಕಲಿಯುವವರಾಗಿದ್ದೇವೆ. ದೇವರು ಪ್ರಕಟಣೆ ಪುಸ್ತಕ 2 ಅಧ್ಯಾಯ ಮತ್ತು 3 ಅಧ್ಯಾಯಗಳಲ್ಲಿ 7 ಸಭೆಗಳ ಬಗ್ಗೆ ತಿಳಿಸಲ್ಪಟ್ಟಿದ್ದಾರೆ. ಈ 7 ಸಭೆಗಳಲ್ಲಿ ಮೊದಲನೆಯ ಸಭೆ ಎಫೆಸದಲ್ಲಿರುವ ಸಭೆಗೆ. ಎಫೆಸ ಎಂದರೆ ಆಶಿಸುವಂಥದ್ದು ಅಥವಾ ಅಪೇಕ್ಷಣೀಯವಾದದ್ದು ಎನ್ನುವಂಥ ಅರ್ಥವನ್ನು ನೀಡುತ್ತದೆ. ಈ ಸಭೆಯ ಒಂದು ಕಾಲಘಟ್ಟವನ್ನು ನಾವು ಗಮನಿಸುವುದಾದರೆ ಕ್ರಿಸ್ತ ಶಕ 31-100 ಎಂಬುದಾಗಿ ಇತಿಹಾಸ ತಜ್ಞರು ಸತ್ಯವೇದಕ್ಕೆ ಪುಷ್ಟೀಕರಿಸುವಂತೆ ನೀಡುವವರಾಗಿದ್ದಾರೆ. ಈ ಒಂದು ಕಾಲಘಟ್ಟವನ್ನು ಆದಿ ಅಪೋಸ್ತಲರು ಜೀವಿಸಿದಂಥ ಕಾಲಘಟ್ಟ ಎಂಬುದಾಗಿ ಸೂಚಿಸುವಂಥದ್ದಾಗಿದೆ. ಪಟ್ಟಣದ ವಿವರಣೆಯನ್ನು ನಾವು ನೋಡುವುದಾದರೆ, ಯೌವಾನನು ಈ ಪತ್ರಿಕೆಯನ್ನು ಪದ್ಮೋಸ್ ದ್ವೀಪದಲ್ಲಿ ಇರುವಂತಹ ಸಂದರ್ಭದಲ್ಲಿ ಬರೆಯುವಂತೆವನಾಗಿದ್ದಾನೆ. ಪದ್ಮೋಸ್ ದ್ವೀಪದಿಂದ ಹೊರಗೆ ಬಂದರೆ ಮೊಟ್ಟ ಮೊದಲನೇದಾಗಿ ಸಿಕ್ಕುವಂತಹ ಒಂದು ಪಟ್ಟಣ ಇದು ಎಫೆಸೆಯ ಪಟ್ಟಣ. ಮೊಟ್ಟ ಮೊದಲನೇದಾಗಿ ಸಿಕ್ಕುವಂತಹ ಒಂದು ಸಭೆ ಇದು ಎಫೆಸೆಯ ಸಭೆ. ಈ ಪಟ್ಟಣ ಕಡಲ ತೀರದ ಒಂದು ಪಟ್ಟಣವಾಗಿತ್ತು. ಪ್ರಕಟಣೆ ಪುಸ್ತಕ 2 ಮತ್ತು 3 ಅಧ್ಯಾಯಗಳಲ್ಲಿ ತಿಳಿಸಲ್ಪಟ್ಟಿರುವ ಎಲ್ಲ ಸಭೆಗಳು ಆಸೆ ಸೀಮೆಯಲ್ಲಿರತಕ್ಕಂತಹ ಪಟ್ಟಣಗಳಾಗಿವೆ. ಈಗಿನ ಕಾಲದಲ್ಲಿ ಇದು ಟರ್ಕಿ ಪ್ರಾಂತ್ಯವನ್ನು ಸೂಚಿಸುವಂಥದ್ದಾಗಿದೆ. ರೋಮ್ ಸಾಮ್ರಾಜ್ಯಕ್ಕೆ ಆಸೆ ಸೀಮೆಯ ಇಬ್ಬಾಗಿಲಾಗಿತ್ತು ಎಂಬುದಾಗಿ ಇತಿಹಾಸದಲ್ಲಿ ತಿಳಿಸುವಂಥವರಾಗಿದ್ದಾರೆ. ಈ ಸಭೆಯಲ್ಲಿ ಅತಿ ಸುಂದರವಾದ ಆಗಿನ ಕಾಲದಲ್ಲಿ ಜಗತ್ಪ್ರಸಿದ್ಧವಾದಂಥ ಒಂದು ದೇವಾಲಯವಿತ್ತು, ಅದು ಡಯಾನ ದೇವತೆ. ಇದನ್ನು ನಾವು ಅಪೊಸ್ತಲರ ಕೃತ್ಯಗಳು 19:23-24 ನೋಡುವವರಾಗಿದ್ದೇವೆ. ಈ ಒಂದು ಕಾಲಘಟ್ಟದಲ್ಲಿ ಈ ಡಯಾನ ದೇವತೆ ಎನ್ನುವಂಥದ್ದು ಅತಿ ಸುಂದರವಾದಂತಹ ಪ್ರಸಿದ್ಧವಾದಂಥ ದೇವಾಲಯವಾಗಿತ್ತು. ಅದಕ್ಕೋಸ್ಕರವೇ ಅಪೊಸ್ತಲರ ಕೃತ್ಯಗಳಲ್ಲಿ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ, ಆ ಕಾಲದಲ್ಲಿ ಕ್ರೈಸ್ತ ಮಾರ್ಗದ ವಿಷಯವಾಗಿ ಬಹಳ ಗಲಭೆ ಹುಟ್ಟಿತು. ಹೇಗೆಂದರೆ, ದಮೈತ್ರಿ ಎಂಬುವ ಒಬ್ಬ ಅಕ್ಕಸಾಲಿಗನು ಬೆಳ್ಳಿಯಿಂದ ಅರ್ತಿಮೇಯ ದೇವತೆಯ ಗುಡಿಯಂತೆ ಸಣ್ಣ ಸಣ್ಣ ಗುಡಿಗಳನ್ನು ಮಾಡಿಸುವವನಾಗಿದ್ದನು. ಆ ಕಸಬಿನವರಿಗೆ ಬಹಳ ಕೆಲಸ ಕೊಡುತ್ತಿದ್ದನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುವವರಾಗಿದ್ದೇವೆ. ಡಯಾನ ದೇವತೆಗೆ ಮತ್ತೊಂದು ಹೆಸರು ಏನೆಂದರೆ, ಸತ್ಯವೇದದಲ್ಲಿ ತಿಳಿಸತಕ್ಕಂಥದ್ದಾಗಿದೆ, ಅರ್ತಿಮೇಯ ದೇವತೆ ಎಂಬುದಾಗಿ. ಈ ಒಬ್ಬ ವ್ಯಕ್ತಿ ದಮೈತ್ರಿಯನ್ನೆಂಬತಕ್ಕಂಥ ಒಬ್ಬ ವ್ಯಕ್ತಿ ಏನು ಮಾಡುತ್ತಿದ್ದನು ಎಂದರೆ, ಅವನು ಅಕ್ಕಸಾಲಿಗೆ ಕೆಲಸವನ್ನು ಮಾಡಿ ಈ ಅರ್ತಿಮೇಯ ದೇವತೆಯ ಮೂರ್ತಿಯನ್ನು ಮಾಡಿ ಎಲ್ಲರಿಗೂ ಸಹ ಅದನ್ನು ಹಂಚುತ್ತಿದ್ದನು, ಅದನ್ನು ಎಲ್ಲರಿಗೂ ಸಹ ಮಾರುತ್ತಿದ್ದನು. ಅದರ ಮುಖಾಂತರವಾಗಿ ಅವರಿಗೆ ಅನೇಕ ಲಾಭ ಬರುತ್ತಿತ್ತು. ಈ ಪಟ್ಟಣ ಒಂದು ವಿಗ್ರಹಾರಾಧನೆಯಿಂದ ಕೂಡಿದಂತಹ ಒಂದು ಪಟ್ಟಣವಾಗಿತ್ತು ಮತ್ತು ಈ ಪಟ್ಟಣದಲ್ಲಿ 3 ಶ್ರೇಷ್ಠ ಬೋಧಕರು ಸೇವೆ ಮಾಡಿದ್ರ ಬಗ್ಗೆ ಇತಿಹಾಸ ಸತ್ಯವೇದಕ್ಕೆ ಪುಷ್ಟೀಕರಿಸುತ್ತದೆ. ಯಾರ್ಯಾರು ಎಂಬುದಾಗಿ ನಾವು ನೋಡುವುದಾದರೆ, ಪೌಲನು ಈ ಸಭೆಯಲ್ಲಿ ಕಾರ್ಯವನ್ನು ಮಾಡಿದನು, ನಂತರ ತಿಮೋತಿ, ನಂತರ ಈ ಪ್ರಕಟಣೆ ಪುಸ್ತಕವನ್ನು ಬರೆದಂತಹ ಯೌವಾನನು ಸಹ ಈ ಒಂದು ಸಭೆಯಲ್ಲಿ ಸೇವೆ ಮಾಡಿರುವುದರ ಬಗ್ಗೆ ಇತಿಹಾಸದಲ್ಲಿ ಉಲ್ಲೇಖ ಇರುವುದನ್ನು ನಾವು ನೋಡುವವರಾಗಿದ್ದೇವೆ. ಮತ್ತು ಈ ಸಭೆಯ ಆರಂಭ ಯಾವಾಗ ಎಂಬುದಾಗಿ ನಾವು ನೋಡಬೇಕಾದರೆ, ಈ ಸಭೆಯ ಒಂದು ಆರಂಭ ಬಹುಶಃ ಪ್ರಿಸ್ಕಿಲಳು ಮತ್ತು ಅಕ್ವಿಲನು ಎಂಬ ದಂಪತಿಗಳು ಆರಂಭಿಸಿರಬಹುದು ಎಂಬುದಾಗಿ ಸತ್ಯವೇದದಲ್ಲಿ ಅಪೊಸ್ತಲರ ಕೃತ್ಯಗಳು 18:19 ನಾವು ನೋಡುವವರಾಗಿದ್ದೇವೆ. ಮತ್ತು ಪೌಲನು 3 ವರ್ಷಗಳ ಕಾಲ ಈ ಸಭೆಯಲ್ಲಿ ಕೆಲಸ ಮಾಡಿದರ ಬಗ್ಗೆ ತಿಳಿಸುತ್ತದೆ. ಅದೇ ರೀತಿಯಾಗಿ ಯೌಹಾನನು ಸಹ ಇದೇ ಪಟ್ಟಣದಲ್ಲಿ ಕ್ರಿಸ್ತನ ಪ್ರೀತಿಯ ತಾಯಿಯಾದಂತಹ ಮರಿಯಳ ಜೊತೆ ಜೀವಿಸಿದನು ಎಂಬುದನ್ನು ಸಹ ಇತಿಹಾಸದಲ್ಲಿ ನಾವು ನೋಡುವವರಾಗಿದ್ದೇವೆ. ಈ ಸಭೆ ಅಪೊಸ್ತಲರಿಂದ ಸ್ಥಾಪಿಸಲ್ಪಟ್ಟ ಸಭೆ ಆಗಿದ್ದು ಇದು ಪರಿಶುದ್ಧ ಸಭೆಯನ್ನು ಸೂಚಿಸುತ್ತದೆ. ದೇವರ ವಾಕ್ಯ ಪ್ರಕಟಣೆ ಪುಸ್ತಕ 2:1 ಹೀಗೆ ತಿಳಿಸುತ್ತದೆ, 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು ಎಂಬುದಾಗಿ ತಿಳಿಸುತ್ತದೆ. ಯಾರು ಈ 7 ನಕ್ಷತ್ರವನ್ನು ಬಲಗೈಯಲ್ಲಿ ಹಿಡಿದುಕೊಂಡಿದ್ದಾನೆ ಎಂದರೆ ಕ್ರಿಸ್ತನು 7 ನಕ್ಷತ್ರಗಳನ್ನು ತನ್ನ ಬಲಗೈಯಲ್ಲಿ ಹಿಡಿದುಕೊಂಡು 7 ದೀಪಸ್ತಂಭಗಳ ಮಧ್ಯೆ ತಿರುಗಾಡುತ್ತಿದ್ದಾನೆ ಎಂಬುದಾಗಿ ಪ್ರಕಟಣೆ ಪುಸ್ತಕ 1:20 ನಾವು ನೋಡುವವರಾಗಿದ್ದೇವೆ. ಹಾಗಾದರೆ ಕ್ರಿಸ್ತನು ಈ 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡಿದ್ದಾನೆ ಎಂದರೆ ಅರ್ಥವೇನು? ಮೊದಲನೇದಾಗಿ ನಕ್ಷತ್ರ ಎಂದರೆ ಯಾರನ್ನು ಸೂಚಿಸುತ್ತದೆ ಎಂಬುದನ್ನು ನಾವು ನೋಡುವುದಾದರೆ, ನಕ್ಷತ್ರ ಎಂಬುದು ದೂತರನ್ನು ಸೂಚಿಸುತ್ತದೆ ಎಂಬುದಾಗಿ ಪ್ರಕಟಣೆ ಪುಸ್ತಕ 1:20 ನಾವು ನೋಡುವವರಾಗಿದ್ದೇವೆ. ದೂತರು ಅಂದರೆ ಯಾರು? ಪರಲೋಕದಿಂದ ಹಿಡಿದು ಬರ್ತಕ್ಕಂಥ ದೂತರೋ ಅಲ್ಲ. ದೂತರು ಎಂದರೆ ದೇವರ ಸತ್ಯ ಸುವಾರ್ತೆಯನ್ನು, ದೇವರ ಸತ್ಯ ಸಂದೇಶವನ್ನು ಸಾರುವಂಥವರನ್ನು, ಸೇವಕರನ್ನು ಸೂಚಿಸುವಂಥದ್ದಾಗಿದೆ. ಯಾಕೆಂದರೆ ದೇವರು ಈ 7 ನಕ್ಷತ್ರಗಳನ್ನು ತನ್ನ ಬಲಗೈಯಲ್ಲಿ ಹಿಡಿದುಕೊಂಡಿದ್ದಾನೆ ಎಂದರೆ ಅದರ ಅರ್ಥ ಏನೆಂದರೆ, ದೇವರು ಬಲಗೈಯಲ್ಲಿ ಹಿಡಿದುಕೊಂಡಿರುವುದು ಒಂದು ಶಕ್ತಿ, ಒಂದು ಬಲವನ್ನು ತೋರಿಸುತ್ತದೆ. ಅದಕ್ಕೋಸ್ಕರವೇ ನಾವು ಮತ್ತಾಯನು ಬರೆದ ಪುಸ್ತಕ 28:10 ದೇವರು ಸುವಾರ್ತೆಯ ವಾಗ್ದಾನವನ್ನು ನೀಡುವಾಗ ನಿಮಗೆ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಅಧಿಕಾರವನ್ನು ಕೊಟ್ಟಿದ್ದೇನೆ ಎಂಬುದಾಗಿ ದೇವರು ಹೇಳುವಂಥವರಾಗಿದ್ದಾರೆ. ಅಂದರೆ ಯಾರೆಲ್ಲ ಈ ಸುವಾರ್ತೆಯ ಒಂದು ಸೇವೆಯನ್ನು ಮಾಡ್ತಕ್ಕಂಥವರಾಗಿದ್ದಾರೋ, ಯಾರೆಲ್ಲ ಈ ಸತ್ಯವನ್ನು ಬೇರೆಯವರಿಗೆ ತಿಳಿಸುವಂಥವರಾಗಿದ್ದಾರೋ, ಅವರ ವಿಚಾರವಾಗಿ ದೇವರು ದೂತರು ಅಥವಾ ನಕ್ಷತ್ರ ಆತನನ್ನು ಅವರು ದೇವರೇ ನಿಯಂತ್ರಿಸುವಂಥವನಾಗಿದ್ದಾನೆ. ದೇವರು ನಿಯಂತ್ರಿಸುವುದರ ಮೂಲಕವಾಗಿ ಎಲ್ಲ ಕಡೆಗೂ ಸುವಾರ್ತೆ ಯಾವ ರೀತಿಯಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು ಅನ್ನುವಂಥನ್ನು ಇದು ತಿಳಿಸುವಂಥದ್ದಾಗಿದೆ. ಈ ಸಭೆಯಲ್ಲಿ ಅನೇಕ ವಿಗ್ರಹಾರಾಧನೆಗಳಿತ್ತು. ಆದ್ದರಿಂದಲೇ ತನ್ನ ಅಪೊಸ್ತಲರ ಮೂಲಕವಾಗಿ ಈ ಸತ್ಯ ಸುವಾರ್ತೆ, ಈ ಪರಿಶುದ್ಧವಾದಂತಹ ಸುವಾರ್ತೆ ಇಡೀ ಎಲ್ಲ ಜನರಿಗೂ ಸಾರಬೇಕು ಎಂಬುದನ್ನು ಈ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಯೋಹಾನನು ಬರೆದ ಸುವಾರ್ತೆ 10:27 ನಾವು ಓದುವುದಾದರೆ, ದೇವರ ವಾಕ್ಯ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ, ಅವುಗಳನ್ನು ಯಾರು ನನ್ನ ಕೈಯಿನೊಳಗಿಂದ ಕಸಿದುಕೊಳ್ಳರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಎಲ್ಲ ಕಡೆಗಳಿಗೂ ಆತನ ಸತ್ಯ ಹೋಗಬೇಕು, ಆತನ ಮಕ್ಕಳು ಆತನ ಸ್ವರವನ್ನು ಕೇಳಬೇಕು ಎನ್ನುವುದು ದೇವರ ಉದ್ದೇಶ. ಯಾರೆಲ್ಲ ಆತನ ಸ್ವರವನ್ನು ಕೇಳುವಂಥವರಾಗಿದ್ದಾರೋ, ಆತನ ಬಳಿಗೆ ಬರ್ತಕ್ಕಂಥವರಾಗಿದ್ದಾರೆ, ಒಂದು ಸರಿ ಆತನಲ್ಲಿ ನೆಲೆಗೊಂಡು ಆತನ ಸತ್ಯದಲ್ಲಿ ನೆಲೆಗೊಂಡು ಜೀವಿಸುವಂಥ ವ್ಯಕ್ತಿ ಆತನಿಂದ ದೂರ ಆಗಲು ಸಾಧ್ಯವಿಲ್ಲ. ಯಾಕೆಂದರೆ ಆತನ ಒಂದು ಕೊಟ್ಟಿಗೆಯಲ್ಲಿ ಇರ್ತಕ್ಕಂಥವರಾಗಿದ್ದಾರೆ, ಆತನ ಸ್ವರಕ್ಕೆ ಅವರು ಕಿವಿಗೊಡ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ದೇವರ ವಾಕ್ಯ ತಿಳಿಸುವಂತೆ 7 ಕೈಯಲ್ಲಿ ನಕ್ಷತ್ರಗಳನ್ನು ಹಿಡಿದುಕೊಂಡಿದ್ದೇನೆ ಎಂದರೆ ಸತ್ಯವನ್ನು ಸಾರತಕ್ಕಂತಹ ಜನಗಳನ್ನು ನಿಯಂತ್ರಿಸುವಂಥವನಾಗಿದ್ದಾನೆ ಮತ್ತು ಅವರಿಗೆಲ್ಲ ಅಧಿಕಾರವನ್ನು ಕೊಟ್ಟಿದ್ದಾನೆ ಮತ್ತು ಈ ಒಂದು ಸಂದೇಶವನ್ನು ಕೇಳುವಂತಹ ಜನಗಳು ಕ್ರಿಸ್ತನ ಬಳಿಯಲ್ಲಿ ಇರ್ತಕ್ಕಂಥವರಾಗಿದ್ದಾರೆ ಎಂಬುದನ್ನು ತಿಳಿಸುವಂಥದ್ದಾಗಿದೆ. ನಂತರ ನಾವು ನೋಡುವಂಥದ್ದು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವಾತವನು ಎಂಬುದಾಗಿ ಹೇಳುತ್ತದೆ. ಹಳೆಯ ಒಡಂಬಡಿಕೆಯಲ್ಲಿ ಪರಿಶುದ್ಧ ಸ್ಥಳದಲ್ಲಿ ಸೇವೆ ಮಾಡುವಂಥ ಯಾಜಕನು ಈ 7 ದೀಪಸ್ತಂಭಗಳ ಬೆಳಕಿನಿಂದ ದೇವರ ಸೇವೆಯನ್ನು ಆ ಒಂದು ಪರಿಶುದ್ಧ ಸ್ಥಳದಲ್ಲಿ ಪರ್ಣಶಾಲೆಯಲ್ಲಿ ಮಾಡುವಂಥವನಾಗಿದ್ದಾನೆ. ಹಾಗೆಯೇ ನಮ್ಮ ಮಹಾಯಾಜಕನಾದಂಥ ಯೇಸು ಸ್ವಾಮಿ ಪರಲೋಕದ ದೇವದರ್ಶನ ಗುಡಾರದಲ್ಲಿ ಪ್ರತಿನಿತ್ಯವೂ ಸಹ ಈ 7 ದೀಪಸ್ತಂಭದ ಬೆಳಕಿಗಾಗಿ ಸಭೆಯ ನಿಯಂತ್ರಿಸುವಂತಹ ವಿಚಾರವಾಗಿ ಆತನು ಹಿಡಿದುಕೊಂಡಿದ್ದಾನೆ, ಅದರ ಮಧ್ಯದಲ್ಲಿ ತಿರುಗಾಡತಕ್ಕಂಥವನಾಗಿದ್ದಾನೆ ಎಂದರೆ ಆತನು ಪ್ರತಿ ಸಭೆಯನ್ನು ಸಹ ಪರೀಕ್ಷಿಸುವಂಥವನಾಗಿದ್ದಾನೆ, ಪ್ರತಿ ಸಭೆಗೂ ಸಹ ಹೋಗುವಂಥವನಾಗಿದ್ದಾನೆ. ಯಾಕೆಂದರೆ ಸಭೆಯ ಮಧ್ಯದಲ್ಲಿ ಆತನು ತಿರುಗಾಡುತ್ತಿದ್ದಾನೆ. ಅನೇಕ ಸಂದರ್ಭಗಳಲ್ಲಿ ನಾವು ನೆನೆಸುವುದು ಏನೆಂದರೆ ಸಭೆಯನ್ನು ಸಭೆಯ ಹಿರಿಯರು ಅಥವಾ ಸಭೆಯ ಬೋಧಕರು ಅಥವಾ ಸಭೆಯಲ್ಲಿ ಮುಖ್ಯವಾದಂಥ ವ್ಯಕ್ತಿಗಳು ನಿಯಂತ್ರಿಸುವವರಾಗಿದ್ದಾರೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಆದರೆ ನಿಜವಾಗಿಯೂ ಸಹ ಸತ್ಯವೇದದಲ್ಲಿ ನಾವು ನೋಡುವುದಾದರೆ ಸಭೆಯನ್ನು ನಿಯಂತ್ರಿಸುವಂತಹ ವ್ಯಕ್ತಿಗಳು ಯಾರೆಂದರೆ ಯಾವ ಮನುಷ್ಯರೂ ಅಲ್ಲ, ಸಭೆಯನ್ನು ನಿಯಂತ್ರಿಸುವ ಆತನು ಕ್ರಿಸ್ತನಾಗಿದ್ದಾನೆ ಎಂಬುದಾಗಿ ಈ ವಾಕ್ಯ ತಿಳಿಸುವಂತೆದಾಗಿದೆ. ನಂತರ ನಾವು ನೋಡುವಂಥ ವಿಚಾರವೇನೆಂದರೆ, ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆ ಎಂಬುದಾಗಿ ದೇವರು ತಿಳಿಸುವಂಥವರಾಗಿದ್ದಾರೆ. ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳನ್ನು ಆತನು ಬಲ್ಲಾತನಾಗಿದ್ದಾನೆ. ನಾವು ಈ ಲೋಕದ ಅನೇಕ ಮನುಷ್ಯರ ಕಣ್ಣುಗಳನ್ನು ಮುಚ್ಚಬಹುದು, ಅಥವಾ ನಮ್ಮ ಸಂಬಂಧಿಕರು, ಅಥವಾ ನಾವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಮಗಿಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂತಹ ಜನಗಳ ಕಣ್ಣನ್ನು ನಾವು ಮುಚ್ಚಬಹುದು, ಅವರಿಗೆ ತಿಳಿಯದೆ ನಾವು ಕಾರ್ಯಗಳನ್ನು ಮಾಡಬಹುದು. ಆದರೆ ದೇವರ ಕಣ್ಣಿನಿಂದ ನಾವು ಯಾವುದನ್ನು ಸಹ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾಕೆಂದರೆ ಇಬ್ರಿಯದವರಿಗೆ ಬರೆದ ಪುಸ್ತಕ 4:13 ನಾವು ನೋಡುವುದಾದರೆ ದೇವರ ವಾಕ್ಯ ಬಹಳ ಸುಂದರವಾಗಿ ತಿಳಿಸುವಂತಿದಾಗಿದೆ. ಆತನ ದೃಷ್ಟಿಗೆ ಸಮಸ್ತವು ಮುಚ್ಚುಮರೆ ಇಲ್ಲದಾಗಿಯೂ ಬಯಲಾಗಿಯೂ ಇದೆ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತಿದಾಗಿದೆ. ಹೌದು ಪ್ರಿಯ ಕೇಳುಗರೆ, ನಾವು ಯಾವುದೇ ಕೆಲಸವನ್ನು ಮಾಡಿದರೂ ಸಹ ಜನಗಳನ್ನು ನಾವು ಕಣ್ಣು ಮುಚ್ಚಿಸಬಹುದು. ಆದರೆ ಪರಲೋಕದಲ್ಲಿರತಕ್ಕಂಥ ದೇವರು ಆತನ ಮುಂದೆ ಎಲ್ಲವೂ ಸಹ ಮುಚ್ಚು ಮರೆ ಇಲ್ಲದೆ ಇರತಕ್ಕಂಥ ವಿಚಾರವನ್ನು ನಾವು ನೋಡುವಂಥವರಾಗಿದ್ದೇವೆ. ಈ ಲೋಕದಲ್ಲಿ ಕ್ರಿಸ್ತನಿಗೋಸ್ಕರ ಅಥವಾ ಈ ಲೋಕದ ಜನರಿಗೋಸ್ಕರ ನಾವು ಏನು ಮಾಡುತ್ತೇವೆ ಎಂಬುದನ್ನು ಈ ಲೋಕದಲ್ಲಿ ಯಾರಿಗೂ ಸಹ ಗೊತ್ತಿಲ್ಲ, ಯಾರಿಗೂ ಸಹ ನೋಡುವುದಿಲ್ಲ ಎಂಬುದಾಗಿ ನಾವು ನೆನೆಸುವಂಥವರಾಗಿದ್ದಾರೆ. ಆದರೆ ಕ್ರಿಸ್ತನಿಗೆ ಎಲ್ಲವೂ ಸಹ ಗೊತ್ತಿದೆ. ನಮ್ಮ ಹೃದಯಗಳನ್ನು ಆತನು ಪರೀಕ್ಷಿಸುವಂಥವನಾಗಿದ್ದಾನೆ. ದೇವರ ವಾಕ್ಯದಲ್ಲೂ ಸಹ ನೋಡುವಂಥವರಾಗಿದ್ದೇವೆ. ಆತನು ನಮ್ಮ ಹೃದಯದ ಅಂತರಾಳವನ್ನು ಹರಿತಿದ್ದಾನೆ. ಮನುಷ್ಯನು ಮುಖವನ್ನು ನೋಡುವಂಥವನಾಗಿದ್ದಾನೆ, ಆದರೆ ಪರಲೋಕದ ದೇವರು ನಮ್ಮ ಹೃದಯವನ್ನು ನೋಡುವಂಥವನಾಗಿದ್ದಾನೆ. ನಂತರ ದೇವರ ವಾಕ್ಯದಲ್ಲಿ ನಾವು ನೋಡುವಂಥ ವಿಚಾರವೇನೆಂದರೆ, ನಿನ್ನ ಪ್ರಯಾಸಗಳನ್ನು ತಾಳ್ಮೆಯನ್ನು ನಾನು ಬಲ್ಲೆ ಎಂಬುದಾಗಿ ದೇವರು ತಿಳಿಸುವಂಥವರಾಗಿದ್ದಾರೆ. ಆದಿಸಭೆಯ ಕಾಲಘಟ್ಟವನ್ನು ಈ ಒಂದು ಸಭೆ ಸೂಚಿಸುವಂಥದ್ದಾಗಿದೆ. ಆದಿಸಭೆಯ ಒಂದು ಕಾಲಘಟ್ಟದಲ್ಲಿ ಕ್ರಿಸ್ತನ ನಿಮಿತ್ತವಾಗಿ ಅನೇಕ ಕಷ್ಟಗಳನ್ನು ಆಗಿನಲ್ಲಿರ್ತಕ್ಕಂಥ ಅಪೋಸ್ತಲರು, ಆಗಿನ ಕಾಲದಲ್ಲಿದ್ದಂತಹ ಜನಗಳು ಕ್ರಿಸ್ತನಿಗೋಸ್ಕರ ಅನೇಕ ಹಿಂಸೆಗಳನ್ನು ತಾಳಿಕೊಂಡರು. ಆ ಕಷ್ಟದ ಮಧ್ಯೆಯೂ, ಆ ಹಿಂಸೆಯ ಮಧ್ಯೆಯೂ, ಆ ಒಂದು ನೋವಿನ ಮಧ್ಯೆಯೂ ಸುವಾರ್ತೆಯನ್ನು ಅವರು ಸಾರುವಂಥವರಾಗಿದ್ದಾರೆ. ಕ್ರಿಸ್ತನಿಗೋಸ್ಕರ ಅವರು ನಿಲ್ಲುವಂಥವರಾಗಿದ್ದಾರೆ. ಅದೇ ದೇವರು ಹೇಳುವುದೇನೆಂದರೆ, ಪ್ರಕಟಣೆ ಪುಸ್ತಕ 2:2 ನೀನು ದುಷ್ಟರನ್ನು ಸಹಿಸಲಾರಿ, ಅಪೋಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೋಸ್ತಲರೆಂದು ಹೇಳಿಕೊಳ್ಳುವುದನ್ನು ನೀನು ಬಲ್ಲೆ ಎಂಬುದಾಗಿ ದೇವರು ವಾಕ್ಯ ತಿಳಿಸುವಂಥದ್ದಾಗಿದೆ. ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡೆ ಎಂಬುದಾಗಿಯೂ ಸಹ ದೇವರು ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪೌಲನು ಈ ಸಭೆಯಲ್ಲಿ 3 ಕಾಲ ಉತ್ತಮ ರೀತಿಯಲ್ಲಿ ಸೇವೆ ಮಾಡಿದನು. ಆತನು ಎಲ್ಲ ಹಿರಿಯರನ್ನು ಕರೆಯುವಂಥವನಾಗಿದ್ದಾನೆ. ಆ ಸಭೆಯನ್ನು ಬಿಟ್ಟು ಹೋಗುವುದಕ್ಕಿಂತ ಮೊದಲು ಎಲ್ಲ ಹಿರಿಕರನ್ನು, ಸಭೆಯ ಮುಖ್ಯಸ್ಥರನ್ನು ಕರೆದು ಅವನು ಸಭೆಯ ಮುಖ್ಯಸ್ಥರಿಗೆ ಈ ರೀತಿಯಾಗಿ ಹೇಳುವಂಥವನಾಗಿದ್ದಾನೆ. ಅದೇನೆಂದರೆ ಅಪೋಸ್ತಲರ ಕೃತ್ಯಗಳು 20:28-31 ನಾವು ನೋಡುವುದಾದರೆ ಅಲ್ಲಿ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ದೇವರು ತನ್ನ ಸ್ವರಕ್ತದಿಂದ ಕೊಂಡುಕೊಂಡ ಸಭೆಯನ್ನು ಪೋಷಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂದಿನಲ್ಲಿ ಅಧ್ಯಕ್ಷರನ್ನಾಗಿ ಇಟ್ಟುಕೊಂಡಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂದಿನ ವಿಷಯದಲ್ಲಿಯೂ ಎಚ್ಚರವಾಗಿರಿ. ಯಾಕೆಂದರೆ ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು. ಅವು ಹಿಂಡುಗಳನ್ನು ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವಕ್ರ ಮಾತುಗಳನ್ನಾಡಿ ಶಿಷ್ಯರನ್ನು ತಮ್ಮ ಹಿಂದೆ ಎಳೆದುಕೊಳ್ಳುವರು. ಆದ ಕಾರಣ ನಾನು ಕಣ್ಣೀರಿನಿಂದ 3 ಹಗಲಿರುಳು ಎಡೆಬಿಡದೆ ಪ್ರತಿಯೊಬ್ಬನನ್ನು ಎಚ್ಚರಿಸಿದ್ದೇನೆ. ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರಿ ಎಂಬುದಾಗಿ ಈ ಸಭೆಯ ಹಿರಿಯರನ್ನು ಕರೆದು ತಾನು ಹೋಗುವುದಕ್ಕೂ ಮೊದಲು ಈ ಎಚ್ಚರಿಕೆ ಮಾತುಗಳನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಹೌದು ಪ್ರಿಯ ಕೇರುಗಳೇ, ಈ ಒಂದು ಸಮಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪೌಲನು ಯಾವ ರೀತಿಯಲ್ಲಿ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಮುಂದೆ ಒಂದು ದಿನ ಸುಳ್ಳು ಪ್ರವಾದಿಗಳು ಬರ್ತಕ್ಕಂಥವರಾಗಿದ್ದಾರೆ, ಅಥವಾ ಮುಂದೆ ಒಂದು ದಿನ ಈ ಸಭೆಯಲ್ಲಿಯೇ ಅನೇಕರು ಎದ್ದು ದೇವರಿಗೆ ವಿರುದ್ಧವಾದಂತಹ, ಸತ್ಯಕ್ಕೆ ವಿರುದ್ಧವಾದಂತಹ ಮಾತುಗಳನ್ನು ಹೇಳ್ತಕ್ಕಂಥವರಾಗಿದ್ದಾರೆ ಅನ್ನುವಂತಹ ಒಂದು ಪ್ರವಾದನೆಯನ್ನು ಆತನು ನುಡಿಯುವಂಥವನಾಗಿದ್ದಾನೆ. ನಾನು ಹೇಗೆ ಈ ಸಭೆಯನ್ನು ಪರಿಶುದ್ಧವಾದ ರೀತಿಯಲ್ಲಿ, ಪರಿಶುದ್ಧ ಬೋಧನೆಯಿಂದ ನಾನು ಕಟ್ಟಿದ್ದೇನೆ, ಅದೇ ರೀತಿಯಾಗಿ ಪರಿಶುದ್ಧವಾಗಿ ಇರಬೇಕು ಅನ್ನುವ ರೀತಿಯಲ್ಲಿ ಆತನು ಮಾಡುವಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುವರೆ, ಕ್ರಿಸ್ತನ ನಂತರ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪೌಲನು ಬಂದು ಎಚ್ಚರಿಸ್ತಕ್ಕಂಥದ್ದನ್ನು, ಸುಳ್ಳು ಪ್ರವಾದಿಗಳ ಬಗ್ಗೆ ಎಚ್ಚರಿಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಆದರೆ ಪೌಲನು ಹೇಳಿದ ರೀತಿಯಲ್ಲಿಯೇ ಪೌಲನು ಹೋದ ಸ್ವಲ್ಪ ದಿನದ ನಂತರ ಅನೇಕ ಜನರು, ಸುಳ್ಳು ಪ್ರವಾದಿಗಳು, ಅನೇಕರು ಸಭೆಯಲ್ಲೇ ಎದ್ದು ವಕ್ರವಾದ ಮಾತುಗಳನ್ನು ಆಡಿರ್ತಕ್ಕಂಥದ್ದನ್ನು ನಾವು ಮುಂದಿನ ಸಭೆಗಳನ್ನು ಓದಬೇಕಾದರೆ ಅದರಲ್ಲಿ ನಾವು ಅರ್ಥ ಮಾಡಿಕೊಳ್ಳುವವರಾಗಿದ್ದೇವೆ. ಆದರೆ ಪ್ರಕಟಣೆ ಪುಸ್ತಕ 2:3 ನೀನು ಸಹಿಸಿಕೊಂಡು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಪ್ರಯಾಸಪಟ್ಟು ಬೇಸರಗೊಳ್ಳಲಿಲ್ಲ ಎಂಬುದಾಗಿ ತಿಳಿಸುತ್ತದೆ. ಆದಿಸಭೆ ಪರಿಶುದ್ಧವಾದಂಥ ಸಭೆ, ಪರಿಶುದ್ಧವಾದಂಥ ಸತ್ಯ ಎಲ್ಲ ಕಡೆಗಳಿಗೂ ಕಾಡ್ಗಿಚ್ಚಿನತೆ ಪ್ರಸರಿಸಲು ಆರಂಭಿಸಿತು. ಇದೇ ಸಮಯದಲ್ಲಿ ಸೈತಾನ ದೇವರ ಸುವಾರ್ತೆಯನ್ನು ತಡೆಯುವುದಕ್ಕಾಗಿ ಅನೇಕ ವಿಧವಾದಂಥ ಹಿಂಸೆಗಳನ್ನು ತೆಗೆದುಕೊಂಡು ಬರುವವನಾಗಿದ್ದಾನೆ. ಆ ಒಂದು ಹಿಂಸೆಯ ಮಧ್ಯದಲ್ಲಿಯೂ ಸಹ ಕ್ರಿಸ್ತನ ನಿಮಿತ್ತವಾಗಿ ಎಲ್ಲವನ್ನ ತಾಳಿಕೊಂಡು ತಮ್ಮ ಪ್ರಾಣದ ಮೇಲಿನ ಹಂಗನ್ನು ತೊರೆದು ಕೆಲಸ ಮಾಡುವವರಾಗಿದ್ದಾರೆ. ಈ ಮೊದಲನೆಯ ಒಂದು ಶತಮಾನದಲ್ಲಿ ಸುವಾರ್ತೆಯ ನಿಮಿತ್ತವಾಗಿ ಕ್ರಿಸ್ತನಿಗೋಸ್ಕರ ಎಲ್ಲ ಅಪೋಸ್ತಲರು ಬೇರೆ ಬೇರೆ ರೀತಿಯಲ್ಲಿ ಮರಣ ಹೊಂದಿರತಕ್ಕಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಕ್ರಿಸ್ತ ಸಕ್ಕ 44 ಯಾಕೋಬನು ಯರೋದನಾದ ಅಗ್ರಿಪ್ಪನಿಂದ ಕೊಲೆಯಾದನು ಎಂಬುದಾಗಿ ನಾವು ಅಪೋಸ್ತಲ ಕೃತ್ಯಗಳು 12:2 ನಾವು ನೋಡುವಂಥವರಾಗಿದ್ದೇವೆ. ಅದೇ ರೀತಿಯಾಗಿ ಕ್ರಿಸ್ತ ಸಕ 54 ಫಿಲಿಪನು ಸಿಲುಬಿಗೇರಿಸಲ್ಪಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಕ್ರಿಸ್ತ ಸಕ 60 ಮತ್ತಾಯನು ಶಿರಶ್ಛೇದನ ಮಾಡಲಾಯಿತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಕ್ರಿಸ್ತ ಸಕ 63 ಯೋಹಾನನ ತಮ್ಮನಾದ ಕಿರಿಯ ಯಾಕೋಬನು ಯಹೂದ್ಯರು ಕಲ್ಲೆಸ್ತರು ಕೊಂದರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಕ್ರಿಸ್ತ ಸಕ 60 ಪೇತ್ರನು ತಲೆಕೆಳಗಾಗಿ ರೋಮಿನಲ್ಲಿ ಸಿಲುಬಿಗೇರಿಸಲಾಯಿತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಕ್ರಿಸ್ತ ಸಕ 70 ಮತ್ತಾಯನು ಕಲ್ಲೆಸೆದು ಕೊಂದು ಅನಂತರ ತಲೆ ಕಡಿಯಲಾಯಿತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಈ ಕ್ರಿಸ್ತ ಸಕ 70 ಆಂದ್ರೆಯನು ಬರ್ತಲೋಮಿಯನ್ನು ಸಿಲುಬಿಗೇರಿಸಲಾಯಿತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ನಂತರ ಕ್ರಿಸ್ತ ಸಕ 72 ಕ್ರಿಸ್ತನ ಸಹೋದರನಾದಂಥ ಯೂದನನ್ನು ಸಿಲುಬಿಗೇರಿಸಲಾಯಿತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಕ್ರಿಸ್ತ ಸಕ 74 ಮತ ಅಭಿಮಾನಿ ಎನಿಸಿಕೊಂಡ ಸಿಮ್ಯೋನನ್ನು ಇಂಗ್ಲೆಂಡಿನಲ್ಲಿ ಸಿಲುಬಿಗೇರಿಸಲಾಯಿತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ನಂತರ ಕ್ರಿಸ್ತ ಸಕ 97 ಈ ಒಂದು ಕಾಲಘಟ್ಟದಲ್ಲಿ ಕೊನೆಯದಾಗಿ ಈ ಪ್ರಕಟಣೆ ಪುಸ್ತಕ ಬರೆದಂತಹ ಯುವಾನನನ್ನು ಸಹ ವೃದ್ಧನಾಗಿ ಸಹಜ ಮರಣ ಹೊಂದಿದನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಆದರೆ ಈ ಯುವಾನನಿಗೂ ಸಹ ಒಂದು ಕಾಲದಲ್ಲಿ ಅನೇಕ ಹಿಂಸೆಗಳಿಗೆ ಬಂತು. ಕುದಿಯುವ ಎಣ್ಣೆಯಲ್ಲಿ ಹಾಕಲಾಯಿತು, ಪದ್ಮೋಸ್ ದೀಪಕ್ಕೆ ಹಾಕಲಾಯಿತು. ಆದರೆ ದೇವರು ಈ ಪ್ರಕಟಣೆ ಪುಸ್ತಕವನ್ನು ಬರೆಯುವುದಕ್ಕೋಸ್ಕರ, ಈ ಸುವಾರ್ತೆ ಎಲ್ಲ ಕಡೆಗೆ ಹೋಗಬೇಕೆನ್ನುವುದಕ್ಕೋಸ್ಕರ, ಆತನು ತನ್ನ ಸಾಕ್ಷಿ ಎನ್ನುವುದಕ್ಕೋಸ್ಕರ ಕೊನೆಯವರೆಗೂ ಉಳಿಸಿ ಅವನು ಸಹಜವಾದಂಥ ಮರಣವನ್ನು ಹೊಂದುವವನಾಗಿದ್ದಾನೆ. ಕ್ರಿಸ್ತನ ನಿಮಿತ್ತವಾಗಿ ಎಲ್ಲವನ್ನು ತಾಳಿಕೊಂಡು ಸತ್ಯಕ್ಕೋಸ್ಕರ ಮರಣ ಹೊಂದಿದಂಥ ವ್ಯಕ್ತಿಗಳನ್ನು ಈ ಹಾದಿ ಸಭೆಯಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಆದರೆ ಲೋಕ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ನಾಶ ಮಾಡಿತು. ಆದರೆ ಅವರಿಗೆಲ್ಲರಿಗೂ ಸಹ ಪರಲೋಕದಲ್ಲಿ ಬಹುಮಾನ ಇದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಇಷ್ಟೆಲ್ಲ ಒಳ್ಳೆಯ ಕಾರ್ಯಗಳನ್ನು ಈ ಸಭೆ ತಿಳಿಸಿದಂತಹ ದೇವರು ಕ್ರಿಸ್ತನು ಈ ಸಭೆಯ ಬಗ್ಗೆ, ಈ ಸಭೆಯಲ್ಲಿ ಇರತಕ್ಕಂತಹ ಒಂದು ಕೊರತೆಯ ಬಗ್ಗೆ ತಿಳಿಸುವವನಾಗಿದ್ದಾನೆ. ಹಾಗಾದರೆ ಇಷ್ಟೆಲ್ಲ ಪ್ರಯಾಸಗಳನ್ನು ಪಟ್ಟಂತಹ ಈ ಒಂದು ಸಭೆಗೆ ಏನು ಕೊರತೆ? ಏನು ಕೊರತೆ ಅಂದರೆ, ಪ್ರಕಟಣೆ ಪುಸ್ತಕ 2:4 ಓದುವುದಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆದಾಗಿಯೂ ನಿನ್ನಲ್ಲಿ ನನಗೆ ವಿರುದ್ಧವಾದದ್ದು ಇದೆ, ಯಾಕೆಂದರೆ ನೀನು ನಿನ್ನ ಮೊದಲಿನ ಪ್ರೀತಿಯನ್ನು ಬಿಟ್ಟು ಬಿಟ್ಟು ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಪೌಲನು 3 ಕಾಲ ಸತ್ಯವನ್ನು ತಿಳಿಸಿ ಸೇವೆ ಮಾಡಿದನು. ಅನಂತರ ಪೌಲ ಕ್ರಿಸ್ತ ಸಕ ಹೆಚ್ಚು ಕಡಿಮೆ 68 ಮರಣ ಹೊಂದಿದನು. ಆದರೆ ಅಪೋಸ್ತಲನಾದ ಯುವಾನನು ಹೆಚ್ಚು ಕಡಿಮೆ ಕ್ರಿಸ್ತ ಸಕ 95 ಈ ಒಂದು ಪತ್ರವನ್ನು ಬರೆಯುವವನಾಗಿದ್ದಾನೆ. ಕ್ರಿಸ್ತ ಸಕ 68 ಕ್ರಿಸ್ತ ಸಕ 95 ಈ ಒಂದು ಕಾಲಘಟ್ಟದ ಮಧ್ಯದಲ್ಲಿ ಅನೇಕ ಸುಳ್ಳು ಪ್ರವಾದಿಗಳು ಮತ್ತು ಸಭೆಯಲ್ಲಿರ್ತಕ್ಕಂಥ ಅನೇಕ ಜನರು ವಕ್ರವಾದಂಥ ಮಾತುಗಳನ್ನು ಹೇಳಿ ಪೌಲನು ತಿಳಿಸಿದಂಥ ಸತ್ಯಕ್ಕೆ ವಿರುದ್ಧವಾಗಿ ಸ್ವಲ್ಪ ಸ್ವಲ್ಪವಾಗಿ ಸಭೆಯಲ್ಲಿ ಬದಲಾವಣೆ ಬಂದವು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಮೊದಲಿನ ಸ್ಥಿತಿಯನ್ನು ಈ ಸಭೆ ಕಳೆದುಕೊಂಡಿತ್ತು. ಮೊದಲು ಹೇಗೆ ಪೌಲನು ಹಾಕಿದಂತಹ ಸತ್ಯದ ನಿಮಿತ್ತವಾಗಿ ಜನಗಳು ನಿಂತುಕೊಳ್ಳದೆ ಆ ಸತ್ಯವನ್ನು ಬಿಟ್ಟು ಹೋದರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ದೇವರು ಹೇಳುವಂಥವರಾಗಿದ್ದಾರೆ. ಏನೆಂದರೆ ಒಂದು ಕೊರತೆ ಇದೆ. ಏನು ಆ ಕೊರತೆ? ಆದಾಗ್ಯೂ ನಿನ್ನಲ್ಲಿ ನನಗೆ ವಿರುದ್ಧವಾದದ್ದು ಇದೆ, ಯಾಕೆಂದರೆ ನೀನು ನಿನ್ನ ಮೊದಲಿನ ಪ್ರೀತಿಯನ್ನು ಬಿಟ್ಟು ಬಿಟ್ಟು ಎಂಬುದಾಗಿ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ. ಹೇಗೆ ಆದಿ ಸಭೆಯಲ್ಲಿ ಸತ್ಯಕ್ಕೋಸ್ಕರ ನೀನು ನಿಂತೆಯಲ್ಲ, ಈಗ ಆ ಸತ್ಯದಿಂದ ನೀನು ಹೊರಹೋಗಿದ್ದೀಯಾ? ನೀನು ಹೇಗೆ ಆ ದಿನಗಳಲ್ಲಿ ಪ್ರಾರ್ಥನೆ ಜೀವಿತ, ಸತ್ಯವೇದವನ್ನು ಓದುವಂಥ ಜೀವಿತದಲ್ಲಿ ನೀನು ಬಹಳ ಶಕ್ತಿ ಉಳ್ಳವನಾಗಿ ಬಲವುಳ್ಳವನಾಗಿದ್ದೆ, ಈಗ ಅದನ್ನು ಮರೆತು ಬಿಟ್ಟೆ? ಸತ್ಯಕ್ಕೋಸ್ಕರ, ಸತ್ಯವನ್ನು ತಿಳಿದುಕೊಳ್ಳಬೇಕೆನ್ನುವುದಕ್ಕೋಸ್ಕರ ಆಗಿನ ಸಮಯದಲ್ಲಿ ನೀನು ಹಂಬಲಿಸುತ್ತಿದ್ದೆ, ಆದರೆ ಈಗ ನೀನು ಬಿಟ್ಟು ಬಿಟ್ಟೆ. ಸ್ವಲ್ಪ ಸ್ವಲ್ಪವಾಗಿ ನೀನು ಆತ್ಮಿಕ ಜೀವನ ಬದಲಾಗ್ತಕ್ಕಂಥದ್ದಾಗಿದೆ, ಸಭೆಯ ಜೀವನ ಬದಲಾಗ್ತಕ್ಕಂಥದ್ದಾಗಿದೆ, ಮೊದಲನೆಯ ಸ್ಥಿತಿಯನ್ನು ಕಳೆದುಕೊಂಡಿದ್ದೀಯಾ? ಅದಕ್ಕೆ ದೇವರು ಹೇಳುವಂಥವರಾಗಿದ್ದಾರೆ. ಏನು ಹೇಳುವವರಾಗಿದ್ದಾರೆ ಅಂದರೆ, ಎಚ್ಚರಿಸುವಂಥವರಾಗಿದ್ದಾರೆ. ಪ್ರಕಟಣೆ ಪುಸ್ತಕ 2:5 ಆದ್ದರಿಂದ ನೀನು ಎಲ್ಲಿ ಬಿದ್ದು ಹೋಗಿದ್ದೀಯೋ ಅದನ್ನು ನೀನು ನೆನಪಿಗೆ ತಂದುಕೋ, ಮಾನಸಾಂತರ ಪಡು, ನೀನು ಮೊದಲು ಮಾಡುತ್ತಿದ್ದ ಕ್ರಿಯೆಗಳನ್ನು ಮಾಡು, ನೀನು ಮಾನಸಾಂತರ ಪಡದೆ ಹೋದರೆ ಎಂಬುದಾಗಿ ದೇವರು ಎಚ್ಚರಿಸುವಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ನಮ್ಮ ಜೀವಿತದಲ್ಲೂ ಸಹ ನಾವು ದೀಕ್ಷಾ ಸ್ನಾನ ತೆಗೆದುಕೊಂಡಂಥ ಸಂದರ್ಭದಲ್ಲಿ ನಮ್ಮ ಆತ್ಮಿಕ ಜೀವಿತ ಹೇಗಿತ್ತು, ಇವತ್ತಿನ ಜೀವಿತದಲ್ಲಿ ಹೇಗಿದೆ ಅನ್ನುವುದನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಒಂದು ವೇಳೆ ನಾವು ಇದೇ ರೀತಿಯಾಗಿ ನಾವು ಮೊದಲಿದ್ದಂಥ ಸ್ಥಿತಿಯನ್ನು ಕಳೆದುಕೊಂಡರೆ ದೇವರು ಎಫೆಸೆ ಸಭೆಗೆ ಮಾತ್ರವಲ್ಲ ನಮಗೂ ಸಹ ಎಚ್ಚರಿಸುವಂತೆವನಾಗಿದ್ದಾನೆ. ಅದೇನೆಂದರೆ ನೀನು ಎಲ್ಲಿ ಬಿದ್ದು ಹೋಗಿದ್ದೀಯೋ ಅದನ್ನು ನೆನಪಿಗೆ ತಂದುಕೊ ಎಂಬುದಾಗಿ. ಹೌದು ಪ್ರಿಯ ಕೇಳುಗರೆ, ನಾವು ಆತ್ಮಿಕ ಜೀವಿತದಲ್ಲಿ ಎಲ್ಲಿ ಬಿದ್ದು ಹೋಗಿದ್ದೇವೆ? ನಾವು ನೆನಪಿಗೆ ತಂದುಕೊಂಡು ನೆನಪಿಗೆ ತಂದುಕೊಳ್ಳುವುದು ಮಾತ್ರವಲ್ಲ, ಅದಕ್ಕೋಸ್ಕರ ತವಕ ಪಡುವುದು ಮಾತ್ರವಲ್ಲ, ಅದಕ್ಕೋಸ್ಕರ ನಾವು ಮಾನಸಾಂತರ ಪಡಬೇಕು. ಮಾನಸಾಂತರ ಪಟ್ಟು ನಾವು ಮನತಿರುಗಿ ಬಂದು ಹಿಂದೆ ಯಾವ ಕೆಲಸವನ್ನು ನಾವು ಮಾಡುತ್ತಿದ್ದೆವು, ಯಾವ ಕಾರ್ಯವನ್ನು ಮಾಡುತ್ತಿದ್ದೆವು, ಅದೇ ಕಾರ್ಯವನ್ನು ಮಾಡಬೇಕು ಎಂಬುದಾಗಿ ದೇವರು ನಮಗೆ ಇಲ್ಲಿ ಎಚ್ಚರಿಸುವವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ನೀವು ಯೋಚಿಸಿರಿ, ಎಲ್ಲಿ ಬಿದ್ದು ಹೋಗಿದ್ದೀರಾ, ಎಲ್ಲಿ ತಪ್ಪಿ ಹೋಗಿದ್ದೀರಾ? ದೇವರು ಹುಡುಕ್ತಕ್ಕಂಥವನಾಗಿದ್ದಾನೆ. ದೇವರು ಹೇಳ್ತಕ್ಕಂಥನಾಗಿದ್ದೇನೆ, ಜ್ಞಾಪಕ ತಂದುಕೋ, ಮಾನಸಾಂತರ ಪಡು, ನೀನು ಮೊದಲಿದ್ದಂಥ ಆತ್ಮಿಕ ಜೀವಿತಕ್ಕೆ ಬಾ ಎಂಬುದಾಗಿ ಎಫೆಸೆ ಸಭೆಗೆ ಮಾತ್ರವಲ್ಲ ನಮಗೂ ಸಹ ಹೇಳುವಂಥವನಾಗಿದ್ದಾನೆ. ಆದ್ದರಿಂದ ನಾವು ಮನತಿರುಗಬೇಕಾಗಿದೆ ಪ್ರಿಯ ಕೇಳುಗರೆ. ಒಂದು ವೇಳೆ ನಾವು ಮನತಿರುಗದೆ ಹೋದರೆ ದೇವರು ಹೇಳುವಂಥವನಾಗಿದ್ದಾನೆ, ನಾನು ಬೇಗನೆ ಬಂದು ಆ ದೀಪಸ್ತಂಭವನ್ನು ನಿನ್ನಿಂದ ತೆಗೀತಕ್ಕಂಥವನಾಗಿದ್ದಾನೆ ಎಂಬುದಾಗಿ. ಅಂದರೆ ಸಭೆಯಿಂದ ಹೊರಗಾಗ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ. ಸಭೆಯಲ್ಲಿ ನಮ್ಮ ಹೆಸರಿರಬಹುದು, ಆದರೆ ಪರಲೋಕದ ಪಟ್ಟಿಯಲ್ಲಿ ನಮ್ಮ ಹೆಸರಿರುವುದಿಲ್ಲ. ಹಾಗಾಗಿ ಇವತ್ತೇ ನಾವು ಮನತಿರುಗೋಣ. ಒಂದು ವೇಳೆ ಹೌದು ನಾನು ಮೊದಲಿನ ಸ್ಥಿತಿಯಲ್ಲಿಂದ ಬದಲಾಗಿದ್ದೇನೆ, ನಾವು ಮನತಿರುಗಬೇಕು ಎಂಬುದಾಗಿ ಹೇಳುವುದಾದರೆ ನನ್ನ ಸಂಗಡ ಪ್ರಾರ್ಥಿಸಿರಿ. ಪರಲೋಕದ ದೇವರೇ, ಸರ್ವಶ್ರೇಷ್ಠ ಕರ್ತನೆ, ಹೌದು ಸ್ವಾಮಿ, ನಾನು ಬಿದ್ದು ಹೋಗಿರ್ತಕ್ಕಂಥ ಸ್ಥಿತಿಯನ್ನು, ನನ್ನ ಆತ್ಮಿಕ ಸ್ಥಿತಿಯನ್ನು ನಾನು ಅರಿತುಕೊಂಡಿದ್ದೇನೆ. ಮನತಿರುಗಿ ಹಿಂದೆ ಬರುವಾಗ ನನಗೆ ಸಹಾಯ ಮಾಡು, ನಿನ್ನ ಕೃಪೆಯನ್ನು ತೋರು. ಹೌದು ಸ್ವಾಮಿ, ಕೇಳುವಂಥ ಹೃದಯದಲ್ಲಿ ನೀನು ಮಾತನಾಡಿದ್ದೇನೆ, ಅದಕ್ಕೋಸ್ಕರ ಸ್ತೋತ್ರ. ಅವರು ಮನತಿರುಗಿ ಬಂದು ಮೊದಲಿದ್ದಂಥ ಕಾರ್ಯಗಳನ್ನು ಮಾಡಿ ನನ್ನ ಪರಲೋಕ ರಾಜ್ಯಕ್ಕೋಸ್ಕರ ಜೀವಿಸುವಾಗಿ ಅವರಿಗೆ ಸಹಾಯ ಮಾಡುವುದಾಗಿ ಯೇಸು ಸ್ವಾಮಿ ಸರ್ನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು, ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannada.rsamc@sudadventist.org kannada.rsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನಮಸ್ಕಾರ ಆತ್ಮೀಯ ಕೇಳುಗರೆ, ನೀವು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಕನ್ನಡ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಲು 1-800-833-2231 ನಲ್ಲಿ ಈ ಸಂಖ್ಯೆಗೆ ಸಂಪರ್ಕಿಸಿ, ಅಥವಾ bible@awr.org ಎಂಬುದಾಗಿ ಇಮೇಲ್ ಮಾಡಿ.